ओम हयग्रीवं चिदानन्द विग्रहं सदनुग्रहं दशग्रीवच्छिदं शापान् मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टम् हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येव शपतो बिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ॐ जन्माद्यस्य यतोन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्तियं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। इन्द्रियैः इन्द्रियार्थेषु गुणैरपि गुणेषु च गृह्यमाणेषु अहङ्कर्यात् न विद्वान् यस्तु अविक्रियः। ಒಂದೇ ದೇಹದಲ್ಲಿ ಜೀವ ದೇವ ಇಬ್ಬರು ಇದ್ದರು ಜೀವನಿಗೆ ಬಂದ ಭಗವಂತನಿಗಿಲ್ಲ. ನಿನ್ನೆ ಹೇಳಿದ ದೃಷ್ಟಾಂತದಂತೆ ಒಂದೇ ಜೈಲಲ್ಲಿದ್ದರೂ ಜೈಲರು ಅಥವಾ ಪೊಲೀಸು ತನ್ನ ಕೈಗೆ ಬೇಡಿಯನ್ನು ತಾನೇ ಹಾಕಿಕೊಂಡು ಇನ್ನೊಂದು ತುದಿಯನ್ನು ಅಪರಾಧಿಯ ಕೈಗೆ ಹಾಕಿರ್ತಾನೆ. ಒಂದೇ ಬಂಧನ ಇಬ್ಬರ ಕೈಗಿದ್ದರೂ ಇದು ಈತನಿಗೆ ಬಂಧನ ಅಲ್ಲ. ಜೈಲರಿಗದು ಬಂಧನ ಅಲ್ಲ, ಇನ್ನೊಬ್ಬನಿಗೆ ಬಂಧನ. ಅವನು ಬಿಡಿಸಿಕೊಳ್ಳಾರ, ಇವನು ಬಿಡಿಸಿಕೊಳ್ಳಿಕ್ಕಾಗುತ್ತೆ? ಇವನ ಕೈಯಲ್ಲೇ ಇದೆ ಬಂಧನ, ಇವನೇ ಹಾಕಿದ್ದದನ್ನು. ಅದರಿಂದ ಒಂದೇ ಪ್ರದೇಶದಲ್ಲಿ ಇಬ್ಬರಿದ್ದರೂ ಇಬ್ಬರು ಒಂದೇ ಥರ ಇರಬೇಕು ಅಂತಿಲ್ಲ. ಒಬ್ಬರು ಬಂಧಕ, ಒಬ್ಬರು ಬಂಧಿತ ಅಂತ ಈ ರೀತಿಯಾಗಿ ಚೆನ್ನಾಗಿ ತಿಳಿಸಿಕೊಟ್ಟು ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ದೈವಾಧೀನೇ ಶರೀರೇಸ್ಮಿನ್ ಗುಣಭಾವ್ಯೇನ ಕರ್ಮಣ ವರ್ತಮಾನೋ ಅಬುಧಃ ತತ್ರ ಕರ್ತಾಸ್ಮೀತಿ ನಿಬದ್ಧತೆ. ಇಲ್ಲಿ ಪ್ರಧಾನವಾಗಿ ಯಾವುದು ನಮಗೆ ಬಂಧಕ್ಕೆ ಕಾರಣ ಅದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಸ್ವತಂತ್ರ ಜೀವ ಎಂಥವನು ಅಂದರೆ ಅಸ್ವತಂತ್ರನಾದವ. ಸ್ವತಂತ್ರೋಸ್ಮಿ ಇತ್ಯವಂ ಜೀವ ಪ್ರಭಾವಯನ್ ಸ್ವತಂತ್ರನಲ್ಲದ ಜೀವ ನಾನು ಸ್ವತಂತ್ರ ಅಂತ ತಿಳಿದುಕೊಳ್ಳೋದರಿಂದ ಬದ್ಧತೆ ಹಿ ಈಶ ಕೋಪೇನ ರಾಗಭಾವನ ಭೃತ್ಯವತ್. ಇಲ್ಲಿ ಹೇಳ್ತಾ ಇದ್ದಾರೆ, ರಾಜ ಸ್ವತಂತ್ರ, ಭೃತ್ಯ ಆತನ ಅಧೀನ, ನಾನೂ ಅವನು ಸ್ವತಂತ್ರ ಅಂದರೆ ರಾಜನ ಕೋಪಕ್ಕೆ ಪಾತ್ರನಾಗ್ತಾನಲ್ವಾ. ಆ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ, ಜೀವ ಅಸ್ವತಂತ್ರ, ತಾನು ಸ್ವತಂತ್ರ ಆದ ತನ್ನಂತ ಅಂತ ತಿಳ್ಕೊಂಡರೆ ಆ ದೋಷದಿಂದಾಗಿ ಅವನು ಬದ್ಧನಾಗ್ತಾನೆ. ಇಲ್ಲಿ ನೋಡಬೇಕಾಗಿದ್ದು ಸರಿಯಾಗಿ ಇದನ್ನು ಅರ್ಥ ಮಾಡಿಕೋಬೇಕು, ಇಲ್ಲದಿದ್ದರೆ ಗೊಜಲು ಗೊಜಲಾಗಿ ಉಳಿಯುತ್ತೆ. ಇವಾಗ ಒಬ್ಬ ಇದ್ದಾನೆ, ಅವನು ಚೆನ್ನಾಗಿ ಕೈಕಾಲೆಲ್ಲ ಗಟ್ಟಿ ಇದೆ, ಅವನು ಯಾವುದಾದ್ರೂ ಒಂದು ಕೆಲಸ ಮಾಡಲಿಕ್ಕೆ, ಬಂಡೆಗಲ್ಲಿ ಎತ್ತಲಿಕ್ಕೆ ಏನೋ ಮಾಡಲಿಕ್ಕೆ ಹೋದ. ಇನ್ನೊಬ್ಬ ಇದ್ದಾನೆ, ಅವ ಪ್ಯಾರಾಲಿಸಿಸ್ ಪೇಷಂಟ್, ಕೈ ಕಾಲು ಎಲ್ಲ ಬಿದ್ದೋಗಿದೆ. ಅವನು ಅಂದುಕೊಂಡ ಏನು ಅಂತ, ನಾನು ಎತ್ತಲಿಕ್ಕಾಗುತ್ತೆ ಬಂಡೆಗಲ್ಲನ್ನು. ಎತ್ತಲಿಕ್ಕಾಗುತ್ತಾ? ಹಾಗಲ್ಲಲ್ವಾ. ಅದೇ ಥರ ದೇವ ಸ್ವತಂತ್ರ, ಶಕ್ತಿ ಇದೆ ಎಲ್ಲ ಮಾಡುತ್ತಾನೆ. ಜೀವ ಸ್ವತಂತ್ರನಲ್ಲ, ಶಕ್ತಿ ಇಲ್ಲ. ಇಲ್ಲದಿದ್ದಾಗ ಇದೆ ಅಂತ ತಿಳ್ಕೊಂಡ್ರೆ ಏನಾಗುತ್ತೆ? ಇನ್ನು ಸರಿಯಾದ ದೃಷ್ಟ ಅಂತ ಹೇಳಬೇಕಾದರೆ, ಆಚೆಯಿಂದ ಬಾಲ್ ಹಾಕ್ತಾ ಇದ್ದಾರೆ, ಯಾರು ಬೇಕಾದ್ರೂ ಹಿಡೀರಿ ಹೊಡೀರಿ ಅಂತ ಆಚೆಯಿಂದ ಬಲವಾಗಿ ಬೀಸಿ ಹೊಡಿತಾ ಇದ್ದಾರೆ. ಇಲ್ಲಿ ಇಬ್ಬರು ನಿಂತಿದ್ದಾರೆ, ಒಬ್ಬ ಚೆನ್ನಾಗಿ ಬಲಿಷ್ಠ ಆಡಬಲ್ಲ, ಇನ್ನೊಬ್ಬ ಕೈ ಕಾಲು ಎಲ್ಲ ಬಿದ್ದು ಹೋಗಿದೆ. ಯಾರು? ಪ್ಯಾರಾಲಿಸಿಸ್ ಪೇಷಂಟ್ ಇದ್ದಾನೆ, ಕೋರ್ಟಲ್ಲೇ ಕೂತಿದ್ದಾನೆ. ಯಾವುದು? ಫುಡ್ ವಾಲಿಬಾಲ್ ಕೋರ್ಟಲ್ಲೇ ಕೂತಿದ್ದಾನೆ. ಇನ್ನೊಬ್ಬ ಹೇಳಿದ ಆಚೆ ಇದ್ದವರಿಗೆ, ಬಾಲ್ ಹಾಕಿ ಹೊಡಿತೇನೆ. ಅವ್ರು ಹಾಕಿದ್ರೆ ಇವನು ಹೊಡೆದ, ಬೀಸಿ ಹೊಡಿತಾ ಇದ್ದಾರೆ. ಯಾಕಂದರೆ ಬಾಲ್ ಹೊಡಿಯೋ ಕಾಲಕ್ಕೆ ಸುಮ್ಮನೆ ಮೆಲ್ಲಕ್ಕೆ ಹಾಕಲ್ಲ, ವಾಲಿಬಾಲ್ ಮಾಡೋ ಕಾಲಕ್ಕೆ ಅಲ್ಲಿ ಕಟ್ ಮಾಡಿ ಫಾಸ್ಟಾಗಿ ಹೊಡಿತಾರೆ, ಅದು ಹಾಗೆ ಬೀಸಿ ಬರುತ್ತೆ. ಇನ್ನೊಬ್ಬ ಅಂದ, ಪ್ಯಾರಾಲಿಸಿಸ್ ಪೇಷಂಟ್ ಅವ, ತನಗೆ ಶಕ್ತಿಯೇ ಇಲ್ಲ. ಶಕ್ತಿ ಏನು ಇಲ್ಲ, ಕೈಕಾಲು ಕದಿಸ್ಲಿಕ್ಕೆ ಶಕ್ತಿ ಇಲ್ಲ, ಬಾಲೆಲ್ಲಿ ಹೊಡಿತಾನೆ. ಆದರೆ ಅವನ ತಲೆಯಲ್ಲಿ ಏನಿದೆ, ನನಗೂ ಶಕ್ತಿ ಇದೆ. ಪಕ್ಕದಲ್ಲಿ ಯಾರೋ ಬಂದರು, ಅದಕ್ಕೆ ತಕ್ಕಂತೆ ಪಕ್ಕದಲ್ಲಿ ಯಾರೋ ಬಂದರು, ಅವ್ರು ಹೇಳಿದರು, ನೋಡು ನಿನ್ನ ನಿನ್ನ ಪಕ್ಕದಲ್ಲಿ ಯಾರೋ ಹೊಡಿತಾ ಇದ್ದಾನಲ್ವ, ನೀನು ಹಾಗೆ ಹೊಡಿ. ಇವನು ಅಂದ್ಕೊಂಡು, ಅವ್ರು ಹೇಳಿದ್ದಕ್ಕೆ ನನಗೂ ಹೊಡಿಲಿಕ್ಕಾಗುತ್ತೆ, ಹೇಳಿದ ಹಾಕಿ ನಾನು ಹೊಡಿತೀನಿ. ಅವ್ರು ಹಾಕಿ ಹೊಡೆದರು. ಹೊಡೆದಾಗ ಇವನೇನು, ನಾನು ಹೊಡಿಲಿಕ್ಕಾಗುತ್ತೆ, ನಾನು ಹೊಡಿಲಿಕ್ಕಾಗುತ್ತೆ, ನಾನು ಹೊಡಿಲಿಕ್ಕೆ ಜಪ ಮಾಡ್ತಾನೇ ಇದ್ದ. ಬಂತು ಬಾಲು ಬಡಿತು ಇವನಿಗೆ. ಇವನಿಗೆ ತನ್ನ ಕೈ ಕದಲಿಸ್ಲಿಕ್ಕೆ ಆಗಲ್ಲ, ಬಾಲಲ್ಲಿ ಬಡಿತಾನೆ. ಅದು ಬಂದು ಮುಖಕ್ಕೆ ಬೀಸಿ ಬಡದದ್ದಕ್ಕೆ ಬಿದ್ದ, ಹಲ್ಲು ಮುರುಕೊಂಡ. ಶಕ್ತಿ ಇದ್ದವ ಇಲ್ಲದವ ಇಬ್ಬರೂ ಇದ್ದಾಗ, ಶಕ್ತಿ ಇದ್ದವ ನಾನು ಹೊಡೆಯಬಲ್ಲೆ ಅಂತ ಅವನು ಹೇಳಿದ. ಅದನ್ನು ನೋಡಿ ಶಕ್ತಿ ಇಲ್ಲದವ ನಾನೂ ಹೊಡೆಯಬಲ್ಲೆ ಅಂತ ಅಂತಾರೆ, ಅವಾಗೇನಾಗುತ್ತೆ, ಶಕ್ತಿ ಇಲ್ಲದವನಿಗೆ ಪೆಟ್ಟು ಆಗುತ್ತೆ. ಇಷ್ಟೇ ಇಲ್ಲಿರೋದು. ಏನದು? ದೇವ ಸ್ವತಂತ್ರ, ಅವನಿಗೇನೂ ಆಗಲ್ಲ. ಜೀವ ಅಸ್ವತಂತ್ರ, ಅಸ್ವತಂತ್ರನಾಗಿದ್ರು ನಾನು ಸ್ವತಂತ್ರ ಅಂದರೆ ಹೇಗಿರುತ್ತೆ? ಅಂದರೆ ತಾನು ಸ್ವತಂತ್ರ ಅಂದರೆ ಹೇಗಿರುತ್ತೆ? ಅಂದರೆ ಪ್ಯಾರಾಲಿಸಿಸ್ ಪೇಷಂಟು ನಂಗೆ ಬಾಲ್ ಹಾಕ್ರಿ ಅಂತ ಹಂಗಿರುತ್ತೆ, ಪೆಟ್ಟು ಬೀಳುತ್ತೆ. ಹೌದಲ್ವೋ, ಅದನ್ನೇ ಹೇಳ್ತಾ ಬರ್ತಾ ಇದೆ. ನನ್ವೇ ಏವಂ ಸ್ವತಂತ್ರ ಈಶ್ವರ ಸ್ವಾಧೀನಂ ಜೀವಂ ಸ್ವಾಧೀನೈಹಿ ವಿಷಯೈಹಿ ದುಃಖ ರೂಪಬಂಧಂ ಆಪಾದಯತೀತಿ ಚೇತ್ ನಿರ್ಘೃಣ ಸ್ಯಾತ್ ಇತ್ತತಃ ಆಹ ದೈವಾಧೀನಿ. ಭಗವಂತ ಈಶ್ವರ ಸ್ವತಂತ್ರ, ಅವನ ಅಧೀನ ಜೀವ ದೇವರ ಅಧೀನನೇ ಜೀವ, ದೇವರ ಅಧೀನವೇ ವಿಷಯಗಳು ಅಂದರೆ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ ಪದಾರ್ಥಗಳು ಎಲ್ಲ ದೇವರ ಅಧೀನ. ದೇವರೇ ದುಃಖ ಕೊಡ್ತಾ ಇದ್ದಾನೆ ಬಂಧವನ್ನ ಅಂದರೆ ದೇವರು ಕರುಣೆ ಇಲ್ಲ ಅಂತಾದ್ನಲ್ವಾ. ಅವಾಗ ಹೇಳ್ತಾರೆ ದೈವಾಧೀನೇ ಪೂರ್ವ ಅದೃಷ್ಟ ಅಧೀನೇ ಅಸ್ಮಿನ್ ಶರೀರೇ ಗುಣಭಾವ್ಯೇನ ಕರ್ಮಣ ಹೇಳ್ತಾರೆ ಮಯ ಅನುಷ್ಠೀಯಮಾನೇ ಅಸ್ಮಿನ್ ಕರ್ಮಣಿ ವಿಹಿತಾದೌ ಅಸ್ವತಂತ್ರೋಹಮಿತಿ ಭಾವ್ಯೇನ ಭಾವನೀಯೇನ ಕರ್ಮಣ. ಹಾ, ಈ ಶರೀರ ಬರ್ತಾ ಇದೆ ಜೀವನಿಗೆ, ಇದೆಂಥ ಅದ್ದು ದೈವಾಧೀನ ದೇವರೇ ಕೊಟ್ಟದ್ದು ಅಲ್ಲ. ಹೇಳ್ತಾರೆ ನಮ್ಮ ಕರ್ಮಾನುಸಾರ ಬಂದದ್ದು, ಪೂರ್ವ ಅದೃಷ್ಟ ಅಂದರೆ ವಿಶೇಷವಾದ ಕರ್ಮಾನುಸಾರವೇ ಬಂದಿದೆ ಈ ಶರೀರ. ಈ ಶರೀರ ಬಂದಾಗ ಅಲ್ಲಿ ವಿಶೇಷವಾಗಿ ನಾನು ನನ್ನಿಂದ ಈ ಕರ್ಮ ನಡೀಬೇಕು, ಈ ಕರ್ಮದಲ್ಲಿ ವಿಹಿತವಾದ ಈ ಕರ್ಮದಲ್ಲಿ ಮಾಡಲಿಕ್ಕೆ ನಾನು ಅಸ್ವತಂತ್ರ ಅಂತ ತಿಳಿಯಬೇಕಾದ್ದು ಆ ಕರ್ಮ ಮಾಡುವಾಗ ನಾನು ಸ್ವತಂತ್ರ ದೇವರು ಮಾಡಿಸ್ತಾ ಇದ್ದಾನೆ ಹಾಗೆ ತಿಳಿಯದೇ ಸ್ವತಂತ್ರೋಸ್ಮೀತಿ ಕರ್ತ ಸ್ವತಂತ್ರ ಅಹಮಸ್ಮೀತಿ ವರ್ತಮಾನ ಅಹಮೇವ ಕರ್ತ ಅಸ್ಮೀತಿ ಮನ್ಯಮಾನ. ಜೀವ ಏನು ಕೊಡ್ತಾನೆ ನಾನೇ ಕರ್ತ ಅಂತ ಮಾಡಲಿಕ್ಕೆ ಹೋಗ್ತಾನೆ ಅಂದರೆ ಅಂದುಕೊಳ್ತಾನೆ ದೇವರೇ ಮಾಡಿಸ್ತಾ ಇರೋದು. ತಾನು ಮಾಡದಿದ್ದರೂ ಮಾಡಲಿಕ್ಕೆ ಶಕ್ತಿ ಇಲ್ಲದಿದ್ದರೂ ದೇವರೇ ಮಾಡಿಸ್ತಾ ಇದ್ದರೂ ತಾನೇ ಮಾಡ್ತಾ ಇದ್ದೇನೆ ಅಂತ ಅವನ ತಲೆಗೆ ಬರ್ತಾ ಇರುತ್ತೆ. ಈಶಾಧೀನ ಅಹಮಿದಂ ಕರ್ಮ ಕರೋಮೀತಿ ಕರ್ತವ್ಯೇ ಕರ್ಮಣಿ. ನಾನು ಈಶನ ಅಧೀನ ದೇವರ ಅಧೀನವಾಗಿ ನಾನು ಈ ಕರ್ಮವನ್ನು ಮಾಡುತ್ತೇನೆ ಅಂತ ಚಿಂತನೆ ಮಾಡಿ ಮಾಡಬೇಕಾದ ಕರ್ಮದಲ್ಲಿ ಸ್ವತಂತ್ರೋಹಂ ಕರೋಮೀತಿ ಭಾವಯನ್ನಿತಿ ಯಾವತ್. ಅಂಥ ಕರ್ಮ ಮಾಡುವಾಗ ನಾನು ಸ್ವತಂತ್ರ ನಾ ಮಾಡುತ್ತೇನೆ ಅಂತ ಭಾವನೆ ಮಾಡ್ತಾ ಮಾಡ್ತಾನಲ್ವಾ. ಅಬುಧೋ ಜೀವ ತತ್ರ ಸಂಸ್ಕೃತವು ಬದ್ಧತೆ. ಅಂಥ ಜೀವ ಅಂದರೆ ಸ್ವಾತಂತ್ರ್ಯ ಇಲ್ಲದಂಥವ ಸ್ವಾತಂತ್ರ್ಯ ಇದೆ ಅಂತ ತಿಳ್ಕೊಂಡು ಬೀಳ್ತಾನಲ್ಲ ಅವನು ಬಂಧಿತನಾಗ್ತಾನೆ. ಈಶೈಕ ನಿಷ್ಠ ಸ್ವಾತಂತ್ರ್ಯ ಸ್ವವೃತ್ತಿತ್ವ ಜ್ಞಾನ ರೂಪ ಅಪರಾಧಾತ್ ಬದ್ಧತೆ ಇತಿ ನ ಉಕ್ತ ದೋಷ. ಇಲ್ಲಿ ಹೇಳ್ತಾ ಇದ್ದಾರೆ ಈಶೈಕ ನಿಷ್ಠ ಸ್ವಾತಂತ್ರ್ಯ ಇಂಥ ಶಬ್ದಗಳು ಹಾಕ್ತಾರೆ. ಈಶೈಕ ನಿಷ್ಠ ಈಶ ನಿಷ್ಠ ಸ್ವಾತಂತ್ರ್ಯ ಸ್ವಾತಂತ್ರ್ಯ ದೇವರಲ್ಲಿ ಇದೆ. ಹಾ ಇರಲಿ, ಒಮ್ಮೊಮ್ಮೆ ಜೀವನಿಗೂ ಇರಲಿ, ಇಲ್ಲ ಈಶೈಕ ನಿಷ್ಠ ದೇವರಲ್ಲಿ ಮಾತ್ರ ಇರುವಂಥದ್ದು ಸ್ವಾತಂತ್ರ್ಯ, ಜೀವನಲ್ಲಿ ಇಲ್ಲವೇ ಇಲ್ಲ, ಚೂರೂ ಇಲ್ಲ, ಯಾವಾಗೂ ಇಲ್ಲ. ಅಂಥ ಸ್ವಾತಂತ್ರ್ಯವನ್ನು ಸ್ವವೃತ್ತಿತ್ವ ಜ್ಞಾನ ರೂಪ ಅಪರಾಧಾತ್. ಆ ಸ್ವಾತಂತ್ರ್ಯ ಇವನಿಗೆ ಬರಲ್ಲ, ತನ್ನಲ್ಲಿ ಇದೆ ಅಂತ ತಿಳುವಳಿಕೆ ಇವನಿಗೆ ಬಂದಿದೆಯಲ್ಲ, ತಪ್ಪು ತಿಳುವಳಿಕೆ, ಅದು ಅಪರಾಧ. ಆ ಅಪರಾಧದಿಂದ ಇವನು ಬಂಧಿತನಾಗ್ತಾನೆ. ಇಲ್ಲಿ ಅಪರಾಧ ಯಾಕಾಯಿತು ಅಂದರೆ ಇಲ್ಲದ್ದನ್ನ ಇದೆ ಅಂತ ತಿಳಿಯೋದೇ ತಪ್ಪು, ಇಲ್ಲದ್ದನ್ನ ಇದೆ ಅಂತ ತಿಳಿಯೋದೇ ತಪ್ಪು, ಅದಕ್ಕೆ ವಿಶೇಷವಾಗಿ ಶಿಕ್ಷೆ ಬರುತ್ತಲ್ಲ. ಇಲ್ಲಿ ಹೇಳ್ತಾರೆ ಸರಿ ಜೀವ ಅಸ್ವತಂತ್ರ. ಅಸ್ವತಂತ್ರನಾದವ ನಾನು ಸ್ವತಂತ್ರ ಅಂತ ಅಂದುಕೊಂಡು ಮಾಡ್ತಾ ಇದ್ದಾನೆ ಅಂದರೆ ದೇವರು ಮಾಡಿಸೋ ಕಾಲಕ್ಕೆ ಇವನ ತಲೆಗೆ ಏನು ಬರ್ತಾ ಇದೆ, ನಾನು ಸ್ವತಂತ್ರ ನಾನು ಸ್ವತಂತ್ರ ಅಂತ ಬರ್ತಾ ಇದೆ. ಇವನು ಸ್ವತಂತ್ರನ ಅಲ್ಲದಿದ್ದರೂ ನಾನು ಸ್ವತಂತ್ರ ಅಂತ ತಿಳ್ಕೊಂಡದ್ದು ತಪ್ಪು, ಅದಕ್ಕಾಗಿ ಬಂಧನ ಬರ್ತಾ ಇದೆ. ತಪ್ಪು ಸರಿ, ಅವನಿಗೆ ಸ್ವಾತಂತ್ರ್ಯವಿಲ್ಲ, ಇಲ್ಲದಿದ್ದಾಗ ನಂಗಿದೆ ಅಂದುಕೊಂಡ, ಅಷ್ಟು ಮಾತ್ರಕ್ಕೆ ದೇವರು ಶಿಕ್ಷೆ ಯಾಕೆ ಮಾಡಬೇಕು ಅವನಿಗೆ? ಅದಕ್ಕೆ ಇದಕ್ಕೆ ಸರಿಯಾದ ಒಂದು ದೃಷ್ಟಾಂತ ನಾವು ನೋಡಿಕೋಬೇಕು. ಮಗು ಇರುತ್ತೆ, ಆ ಮಗುವಿಗೆ ನಡಿಲಿಕ್ಕೆ ಕೈ ಆಗಲ್ಲ, ಹೇಳಲಿಕ್ಕೂ ಕೈಲಾಗಲ್ಲ, ತಾನಾಗಿ ತಾಯಿ ಕೈ ಹಿಡ್ಕೊಂಡು ಎಬ್ಬಿಸಿ ನಿಲ್ಲಿಸಿ ಆ ಮಗುವನ್ನು ಕೈ ಹಿಡ್ಕೊಂಡು ನಡೆಸಿದರೆ ನಡೆಯುತ್ತೆ, ಬಿಟ್ಟರೆ ಬಿದ್ದು ಹೋಗುತ್ತೆ, ಬಿಟ್ಟರೆ ಬಿದ್ದು ಹೋಗುತ್ತೆ. ಹಾಂ, ತಾಯಿ ನಡೀತಾ ಇದ್ದಾಳೆ, ತಾನಾಗಿ ನಡೀತಾ ಇದ್ದಾಳೆ, ತಾಯಿಗೆ ಸಪೋರ್ಟ್ ಯಾರು ಬೇಕಾಗಿಲ್ಲ. ಮಗು ನೋಡಿತು ಹೇಗೆ ತಾಯಿಯೇ ಕೈ ಹಿಡ್ಕೊಂಡು ನಡೆಸ್ತಾ ಇದ್ದರೆ ನಡೆಯುವಂಥ ಮಗು ತಾಯಿ ನಡೆಸ್ತಾ ಇದ್ದಾಳೆ ಅದಕ್ಕೆ ಗೊತ್ತಾಗ್ತಾ ಇಲ್ಲ, ಅದೇನು ಅಂದ್ಕೊಳ್ತಾ ಇದೆ, ನಾನೇ ನಡೆಯುತ್ತಾ ಇದ್ದೇನೆ, ಅಮ್ಮ ಹೇಗೆ ನಡೆಯುತ್ತಾ ಇದ್ದಾಳೋ ತಾನಾಗಿ ತಾನು ನಾನು ಹಾಗೆ ನಡೀತಾ ಇದ್ದೇನೆ ಅಂತ ಅಂದುಕೊಳ್ತಾ ಇದೆ. ಅಂದುಕೊಂಡದ್ದು ತಾಯಿಗೆ ಗೊತ್ತಾಗ್ತಾ ಇದೆ. ಹಾಂ, ಇಲ್ಲಿ ಕರೆಕ್ಟ್ ಏನಂತ, ನಡೆಯಲಿಕ್ಕೆ ಕೈಲಾಗದ ಮಗು ನಾನು ನಡೀತೀನಿ ಅಂದುಕೊಂಡದ್ದಕ್ಕೆ ತಾಯಿ ಬಡಿದ್ಲು ಆ ಮಗುವನ್ನ. ಹೌದು, ಮಗುವಿನ ಲಕ್ಷಣವೇ ತಪ್ಪು ಮಾಡೋದು, ಬಡದ್ರೆ ತಾಯಿ ತಾಯಿ ಯಾಕಾಗ್ತಾಳೆ ಕರುಣಿ ಅಂತ. ಹಾಗೆ ದೇವ ಕರುಣಿ ಜೀವನ ಉದ್ಧಾರ ಮಾಡಲಿಕ್ಕೆ ಕರ್ಕೊಂಡು ಬಂದಿದ್ದಾನೆ, ಅಂಥ ಕಾಲಕ್ಕೆ ಆ ಜೀವ ಸ್ವತಂತ್ರನಲ್ಲದವ ನಾನು ಸ್ವತಂತ್ರ ಅಂತ ತಿಳಿದ ಅವನನ್ನು ಕಟ್ಟಿ ಹಾಕಿದರೆ ದೇವರು ಕರುಣೆ ಹೆಂಗಾಗ್ತಾನೆ? ಅವನಿಗೆ ಪೆಟ್ಟು ಕೊಟ್ಟರೆ ದೇವರು ಕರುಣೆ ಹೆಂಗಾಗ್ತಾನೆ ಅಲ್ವಾ? ಇಲ್ಲೇ ಸ್ವಲ್ಪ ನೋಡಬೇಕು. ಏನು, ತಾಯಿ ಮಗುವಿನ ಕೈ ಹಿಡ್ಕೊಂಡು ಬರ್ತಾನೆ ಇದ್ದಾಳೆ, ಮಗುವಿನ ತಲೆಯಲ್ಲಿ ಬರ್ತಾ ಇದ್ದದ್ದು ಅಯ್ಯೋ ತಾಯಿ ನನ್ನ ಕೈ ಸುಮ್ಮನೆ ಹಿಡ್ಕೊಂಡಿದ್ದಾಳೆ, ನನಗೂ ನಡಿಲಿಕ್ಕಾಗುತ್ತೆ ಅಮ್ಮನ ಥರ, ಅಮ್ಮ ಯಾರ ಮೇಲೆ ಆಧಾರ ಪಡೆದು ನಡೀತಾಳ, ನಾನು ನಡೀತೀನಿ ಅಂತ ತಾಯಿಯ ಕೈಯನ್ನು ಬಿಡಿಸಿಕೊಂಡು ನಡೆಯಲಿಕ್ಕೆ ನೋಡ್ತಾ ಇದೆ ಮಗು. ಇವಾಗ ತಾಯಿ ಏನು ಮಾಡಬೇಕು, ತಾಯಿ ತಲೆಯಲ್ಲಿ ಈ ಆಲೋಚನೆ ಹೇಗೆ ಬರ್ತಾ ಇದೆ ಏನು ಅಂತ, ನಾನು ಹೀಗೆ ಇದ್ದು ಬಿಟ್ಟರೆ ಅದರಲ್ಲಿ ಏನು ಪ್ರವೃತ್ತಿ ಬರ್ತಾ ಇದೆ ಮಗುವಿನಲ್ಲಿ, ನಾನು ನಡೀಲಿಕ್ಕೆ ತಾನು ನಡೀಲಿಕ್ಕಾಗದೇ ಇದ್ದರೂ ನಡೀಲಿಕ್ಕಾಗತ್ತೆ ಅಂತ ತಿಳುವಳಿಕೆ ಬರ್ತಾ ಇದೆಯಲ್ಲ, ಅದು ಆ ಮಗುವಿಗೆ ಒಳ್ಳೆಯದೋ ಕೆಟ್ಟದೋ? ಕೆಟ್ಟದೆ. ಯಾಕೆ, ನಡೀಲಿಕ್ಕಾಗಲ್ಲ, ನಡೀಲಿಕ್ಕಾಗದೇ ಇರುವಾಗ ನಡೀತೀನಿ ಅಂದರೆ ಹಬ್ಬಿದ್ದು ಹಲ್ಲು ಮುರ್ಕೊಳ್ಳುತ್ತೆ, ಹೌದಾನೆ? ಅದಕ್ಕೆ ತಾಯಿ ಏನು ಮಾಡಿದ್ಲು, ಇವನಿಗೆ ನಡೀಲಿಕ್ಕೆ ಸ್ವಾತಂತ್ರ್ಯವಿಲ್ಲ, ಶಕ್ತಿ ಇಲ್ಲ, ನಾನು ನಡೆಸಿದರೆ ನಡೀಬೇಕು, ಈಗ ಇವನ ತಲೆಗೆ ಬರ್ತಾ ಇರೋದು ನಾನೇ ನಡೀತೀನಿ ಅಂತ ಬರ್ತಾ ಇದೆ, ಅದನ್ನು ಹೇಗಾದರೂ ತೆಗೆದ್ರೆ ಹೊರತು ಸರಿಯಲ್ಲ, ಇಲ್ಲಾಂಗಿದ್ರೆ ಏನು ಮಾಡ್ತಾನೆ ಇವ? ನಾನೇನೋ ಕೈ ಹಿಡಿದು ನಡೆಸ್ತಾ ಇದ್ದೀನಿ, ನನ್ನ ಕೈ ಹಿಡಿದಿದ್ದಾನೆ, ಎಲ್ಲಾದರೂ ಒಂದು ಬಹಳ ಕ್ರೂಷಿಯಲ್ ಸಂದರ್ಭ ಬಂದಾಗ ಕ್ರಿಟಿಕಲ್ ಪಾಯಿಂಟ್ ಬಂದಾಗ ಏ ನನ್ಗೆ ಯಾಕೆ ಅಮ್ಮ ಅಂತೇಳಿ ಕೈ ಬಿಟ್ಬಿಟ್ರೆ ಬಿದ್ದು ಹಲ್ಲು ಮುರ್ಕೊಳ್ತಾನೆ. ಸೊ ಇವಾಗ ತಾಯಿ ಕರ್ತವ್ಯ ಏನು ಅಂದರೆ ಮಗುವಿನ ಕೈ ಹಿಡ್ಕೊಂಡು ನಡೆಸೋದು ಮಾತ್ರ ಅಲ್ಲ ತಾಯಿ ಕರ್ತವ್ಯ. ಇನ್ನೇನು ಕರ್ತವ್ಯ? ಮಗುವಿನ ತಲೆಯಲ್ಲಿ ಇದ್ದ ವಿಷಯ ಸರಿಯಾಗಿ ಅರ್ಥ ಆಗಬೇಕು. ಏನು ಅಂತ, ನಾನಾಗಿ ನಡೆಯಲಿಕ್ಕೆ ಆಗ್ತಾ ಇಲ್ಲ, ನಾನಾಗಿ ನಡೆಯಲಿಕ್ಕೆ ಆಗ್ತಾ ಇಲ್ಲ, ಅಮ್ಮ ನಡೆಸಿದರೆ ನಡೆಯುತ್ತೇನೆ, ಹಿಡ್ಕೊಂಡ್ರೆ ನಡೆಯುತ್ತೇನೆ, ಬಿಟ್ಟರೆ ಬೀಳ್ತೇನೆ, ಅಮ್ಮನ ಕೈ ನಾನು ಈಗ ಬಿಡಬಾರದು ಅಂತ ಅದರ ತಲೆಗೆ ಬಂದರೆ, ಇದ್ದದ್ದು ಗೊತ್ತಾದರೆ ಆ ಮಗು ಚೆನ್ನಾಗಿರುತ್ತೆ, ಇನ್ನು ಬೀಳಲ್ಲ. ಮಗುವಿನ ಒಳ್ಳೆಯದಕ್ಕಾಗಿ ತಾಯಿ ಏನು ಮಾಡಿದ್ಲು? ಈಗ ಮಗುವಿನ ಕಂಡೀಷನ್ ಏನಿದೆ, ತಾನಾಗಿ ನಡೆಯುವ ಶಕ್ತಿ ಇಲ್ಲದಿದ್ದರೂ ತಾನಾಗಿ ನಡೆಯುವ ಶಕ್ತಿ ಇದೆ ಅಂತ ತಿಳ್ಕೊಂಡಿದೆ ಮಗು. ತಾಯಿ ಕೈಯನ್ನು ಹಿಡ್ಕೊಂಡು ಅದೇ ನಡೀತಾ ಇದೆ, ತಾಯಿ ನಡೆಸ್ತಾ ಇದ್ದಾಳೆ ಅದಕ್ಕೆ. ಅವ ತಾಯಿ ಏನು ಮಾಡ್ತಾಳೆ, ಒಂದು ಕ್ಷಣ ಆ ಮಗುವಿನ ತಲೆಯಲ್ಲಿ ತಾನಾಗಿ ನಡೆಯುವ ಶಕ್ತಿ ಇಲ್ಲದಿದ್ದರೂ ತಾನಾಗಿ ನಡೆಯಬಲ್ಲೆ ಅಂತ ಬಂದದ್ದಕ್ಕೆ ಟ್ರೀಟ್ಮೆಂಟ್ ಸ್ವಲ್ಪ ತಾಯಿ ಕೊಡ್ತಾಳೆ. ಏನು ಮಾಡ್ತಾಳೆ, ಹಾಗೆ ನಡೆಸ್ತಾ ನಡೆಸ್ತಾ ಕೈ ಒಮ್ಮೆ ಬಿಡಿಸ್ಕೊಡ್ತಾಳೆ, ಬಿಡಿಸ್ಕೊಡ್ತಾಳೆ. ಬಿಡಿಸಿಕೊಂಡಾಗ ಮಗು ಏನು ಮುಗ್ಗರಿಸಿ ಬೀಳಬೇಕು, ಮುಗ್ಗರಿಸಿ ಬೀಳಬೇಕು. ಆ ಬೀಳುವ ಕಾಲಕ್ಕೆ ಅದಕ್ಕೆ ಗೊತ್ತಾಗ್ತಾ ಇಲ್ಲ ಯಾಕೆ ಬೀಳ್ತಾ ಇದ್ದೀರಿ ಅಂತ, ಅದರೊಳಗೆ ಎಲ್ಲ ಗೊತ್ತಾಯಿತು. ಅದಕ್ಕೆ ಬೀಳುವಿನ ಸಂದರ್ಭದಲ್ಲಿ ತನಗೆ ಹೇಳಲಿಕ್ಕೂ ಆಗಲ್ಲ, ನಡೀಲಿಕ್ಕೂ ಆಗಲ್ಲ, ತನ್ನ ಸ್ಥಿತಿ ತನಗೆ ಗೊತ್ತಾಯಿತು, ತನ್ನ ಸ್ಥಿತಿ ತನಗೆ ಗೊತ್ತಾಯಿತು. ಆವಾಗ ಕೆಳಗೆ ಬಿದ್ದಂಥ ಮಗು ತಾಯಿ ಕಡೆಗೆ ಕೈ ತೋರಿಸಿ ಹೇಳ್ತಾ ಇದೆ, ಅಮ್ಮ ನಾನಿನ್ ಮೇಲೆ ಹೀಗೆ ಹೇಳಲ್ಲ. ಏನು ಅಂತ, ನಾನಾಗಿ ನಡೀತೀನಿ ಅಂತ ಹೇಳಲ್ಲ, ಯಾಕೆ ನೀನೇ ನಡೆಸಿದ್ದು, ನಾನು ಅಂದ್ಕೊಂಡೆ ನಾನೇ ನಡೀತಾ ಇದ್ದೇನೆ ಅಂತ. ಅಮ್ಮ ಕೈ ಹಿಡಿ ಅಂದಾಗ ತಾಯಿ ತಾನಾಗಿ ಕೈ ಹಿಡಿದು ಕರ್ಕೊಂಡು ಹೋಗ್ತಾಳೆ. ಇಲ್ಲೂ ಅಷ್ಟೆ, ದೇವ ಸ್ವತಂತ್ರ, ಜೀವ ಅಸ್ವತಂತ್ರ. ದೇವನೇ ಜೀವನೊಳಗಿದ್ದು ಜೀವನನ್ನು ನಡೆಸ್ತಾ ಇದ್ದಾನೆ. ಜೀವನ ಹಿಂದಿನ ಕರ್ಮಾನುಸಾರ ಜೀವನ ತಲೆಗೆ ಬರ್ತಾ ಇದೆ. ಏನು ಅಂತ, ತಾನು ಸ್ವತಂತ್ರನಲ್ಲದಿದ್ದರೂ ತಾನು ಸ್ವತಂತ್ರ, ನಾನಾಗಿ ಈ ಎಲ್ಲ ಮಾಡ್ತಾ ಇದ್ದೇನೆ ಅಂತ ಬರ್ತಾ ಇದೆ. ಇದು ಬರೋದ್ರಿಂದ ಏನಾಗುತ್ತೆ, ಹೇಗೆ ಮಗುವಿಗೆ ತಾನಾಗಿ ನಡೀಲಿಕ್ಕಾಗದಿದ್ದರೂ ತಾನಾಗಿ ನಡೀತಾ ಇದ್ದೀನಿ ಅಂತ ಬಂದದ್ದರಿಂದ ಯಾವ ಕ್ಷಣದಲ್ಲಿ ಕೈ ಬಿಟ್ಟರೂ ಅದು ಹಲ್ಲು ಮುರ್ಕೊಳ್ಳುತ್ತೆ, ತೊಂದರೆ ಆಗುತ್ತೆ. ಅದಕ್ಕೆ ಆ ರೀತಿ ಆಗಬಾರದು ಅಂತ ತಾಯಿ ಅಪೇಕ್ಷೆ. ಹಾಗೆ ದೇವರಿಗೂ ಅಷ್ಟೆ, ಇವ ಸ್ವತಂತ್ರನಲ್ಲದವ, ತಾನು ಸ್ವತಂತ್ರ ಅಂತ ಹೇಳ್ಕೊಂಡು ಹಲ್ಲು ಮುರ್ಕೊಳ್ತಾನೆ, ಹಾಗಾಗಬಾರ್ದು. ಅದಕ್ಕೆ ದೇವ ಏನು ಮಾಡ್ತಾನೆ, ತಾಯಿ ಹೇಗೆ ಒಂದು ಕ್ಷಣ ಕೈ ಬಿಟ್ಟಂತೆ ಮಾಡಿದರೆ ಅದು ಹಲ್ಲು ಮುರುಕೊಂಡಂತೆ ಆದಾಗ ಪುನಃ ಕೈ ಹಿಡಿ ಅಂತ ಕೇಳಿದಾಗ ಕೈ ಹೇಗೆ ಹಿಡಿತಾಳೋ ತಾಯಿ, ಹಾಗೆ ಜೀವನಿಗೆ ತಾನು ಸ್ವತಂತ್ರನಲ್ಲದಿದ್ದಾಗ ತನಗೆ ನಾನೇ ಸ್ವತಂತ್ರ ಅಂತ ಆಲೋಚನೆ ಬಂದಾಗ ದೇವರು ಏನು ಮಾಡ್ತಾನೆ, ಬದ್ಧತೆ ಅಂತ ಹೇಳಿದಾರಲ್ಲ, ಕಟ್ಟಿ ಹಾಕ್ತಾನೆ ದೇವ ಅಂದರೆ. ಅಂದ್ರೆ ಏನು, ಅವನನ್ನು ವಿಶೇಷವಾಗಿ ಈ ಶಬ್ದಗಳ ಅರ್ಥ ಏನು, ಅವನೇ ಅಸ್ವತಂತ್ರ ಎಂಬುದು ತಿಳಿಯುವಂತೆ ಪೆಟ್ಟು ಕೊಡ್ತಾನೆ. ಅವನ ಸ್ಥಿತಿ ಅವನಿಗೆ ಗೊತ್ತಾಗುವಂತೆ ಪೆಟ್ಟು ಕೊಡ್ತಾನೆ, ಅದೇ ಬಂಧನ. ಅವನ ಸ್ಥಿತಿ ಅವನಿಗೆ ಗೊತ್ತಾಗುವಂತೆ ಪೆಟ್ಟು ಕೊಡ್ತಾನೆ. ಅದರಿಂದ ಅವನಿಗೆ ಗೊತ್ತಾಗುತ್ತೆ, ಓಹೋ ನಾನಾಗಿ ಏನೂ ಮಾಡಲಿಕ್ಕಾಗಲ್ಲ, ನಾನಾಗಿ ಬಿಡಿಸ್ಕೊಳ್ಳಿಕ್ಕಾಗಲ್ಲ ಅಂಬೋದು ಚೆನ್ನಾಗಿ ಅವನ ತಲೆಗೆ ರಿಯಲ್ ಕಂಡೀಷನ್ ತಲೆಗೆ ಬರುವಂತೆ ಮಾಡ್ತಾನೆ. ಆವಾಗ ಜೀವ ದೇವರ ಶರಣಾಗತನಾಗ್ತಾನೆ. ನನ್ನಲ್ಲಿ ಸ್ವಾತಂತ್ರ್ಯ ಇಲ್ಲ ದೇವ, ಇಲ್ಲದಿದ್ರೂ ಇದೆ ಅಂತ ನಾನು ಭ್ರಾಂತನಾಗಿ ಇದ್ದೆ, ನೀನು ಕೊಟ್ಟ ಪೆಟ್ಟಿನಿಂದ ನಂಗೆ ಗೊತ್ತಾಗ್ತಾ ಇದೆಯಾ, ನೀನೇ ಪೆಟ್ಟು ಕೊಟ್ಟು ನಂಗೆ ತಿಳಿಸಿಕೊಟ್ಟಿದ್ಯಾ ನಾನು ಅಸ್ವತಂತ್ರ ಅಂತ. ಶರಣಾಗತನಾಗಿದ್ದೇನೆ, ಉದ್ಧಾರ ಮಾಡು ಅಂದಾಗ ದೇವ ಅವನನ್ನು ಕರ್ಕೊಂಡು ಹೋಗ್ತಾನೆ. ಇದರಲ್ಲಿ ಅಸ್ವತಂತ್ರನಾದ ಜೀವ ತಾನು ಸ್ವತಂತ್ರ ಅಂತ ತಿಳ್ಕೊಂಡ ಅಂತ ಬರ್ತಾ ಇದೆಯಲ್ಲ, ಇಲ್ಲೆಲ್ಲವೂ ಕೂಡ ಸ್ವಲ್ಪ ಸೂಕ್ಷ್ಮ ವಿಚಾರಗಳು ತುಂಬ ಕೂತಿವೆ. ಏನು ಪ್ರಶ್ನೆಗಳು ಬರುತ್ತೆ, ದೇವರೇ ಸ್ವತಂತ್ರ ಅಂದಾಗ, ಜೀವ ಅಸ್ವತಂತ್ರ ಅಂದಾಗ, ತಾನೇ ಸ್ವತಂತ್ರ ಅಂತ ತಿಳಿಯುವ ಸ್ವಾತಂತ್ರ್ಯ ಆದರೂ ಜೀವನಿಗೆ ಹೇಗೆ ಬಂತು? ನಾನೇ ಸ್ವತಂತ್ರ ಅಂತ ಜೀವ ತಿಳ್ತಾ, ಹಾಗೆ ತಿಳಿಯುವ ಸ್ವಾತಂತ್ರ್ಯ ಆದರೂ ಜೀವನಿಗಿದೆಯಾ? ಇಲ್ಲಲ್ಲ. ಮತ್ತು ಜೀವನಿಗೆ ನಾನೇ ಸ್ವತಂತ್ರ ಎಂಬ ತಪ್ಪು ತಿಳುವಳಿಕೆ ಆದರೂ ಯಾರು ಕೊಟ್ಟರು? ತಾನಾಗಿ ತಂದುಕೊಳ್ತಾ ದೇವರು ಕೊಟ್ರ? ದೇವರೇ ಕೊಡಬೇಕು ತಪ್ಪು ತಿಳುವಳಿಕೆ, ಅದು ಅವನ ಕರ್ಮಾನುಸಾರ, ಹಿಂದಿನ ಕರ್ಮಾನುಸಾರ, ಲಿಂಗ ದೇಹದ ಅಜ್ಞಾನಕ್ಕನುಸಾರವಾಗಿ ಬರ್ತಾ ಇದೆ. ಆ ಇದ್ದದ್ದನ್ನೇ ತಿಳಿಸಿಕೊಟ್ಟ ದೇವ. ಅದಕ್ಕೆ ಅವನು ದೇವರು ತಿಳಿಸಿದ್ದಕ್ಕೆ ತಿಳಿದ. ನಂತರ ದೇವ ತಿಳಿಸಿದವ ತೆಗೆದ, ಪೆಟ್ಟು ಕೊಟ್ಟು ತೆಗೆದ, ತಿಳಿಸಿ ತೆಗೆದ, ಇಷ್ಟೇ ಮಾಡ್ತಾ ಇದ್ದಾರೆ. ಅದನ್ನೇ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಇಲ್ಲಿ. ವಿಶೇಷವಾಗಿ ದೈವಾಧೀನೇ ಶರೀರೇ ಅಸ್ಮಿನ್ ಗುಣಭಾವ್ಯೇನ ಕರ್ಮಣ ವರ್ತಮಾನ ಅಬುಧ ಕರ್ತ ತತ್ರ ಕರ್ತಾಸ್ಮಿ ಇತಿ ನಿಬದ್ಧತೆ. ದೇವರ ಅಧೀನವಾಗಿರತಕ್ಕಂಥ ಈ ಶರೀರ, ದೈವಾಧೀನ ಅಂದರೆ ಹಿಂದಿನ ಕರ್ಮ ಅದೃಷ್ಟ ಅದರ ಅಧೀನವಾಗಿ ಬಂದಿರತಕ್ಕಂಥ ಆ ಶರೀರದಲ್ಲಿ ಇರತಕ್ಕ ಜೀವ ಗುಣಭಾವ್ಯೇಣ ಕರ್ಮಣ ಅಂದರು. ಅಂದ್ರೆ ಏನು, ನನ್ನಿಂದ ಆಗತಕ್ಕ ಈ ನಾನ್ ಏನಿವಾಗ ನನ್ನ ಮೂಲಕ ಕರ್ಮ ನಡೀತಾ ಇದೆ, ಇದರಲ್ಲಿ ಅಸ್ವತಂತ್ರೋಸ್ಮಿ ಇತಿ ಭಾವ್ಯೇನ ಭಾವನೀಯೇನ ಕರ್ಮಣ. ಅಂದ್ರೇನು, ಅವನು ಯದ್ಯಪಿ ಆ ಕರ್ಮ ಅವನಿಂದ ನಡೆಯುವಾಗ ನಾನು ಅಸ್ವತಂತ್ರ, ಇದು ನಾನಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವನಿದ್ದು ಮಾಡಿಸ್ತಾ ಇದ್ದಾನೆ ಅಂತ ಆ ಆಲೋಚನೆಯಿಂದ ಕೂಡಿಕೊಂಡು ಅವನಲ್ಲಿ ಕರ್ಮ ನಡಿಬೇಕು. ಅಂತ ಕಡೆ ಅವನೇನು ಮಾಡ್ತಾ ಇದ್ದಾನೆ, ಕರ್ತ ಸ್ವತಂತ್ರೋ ಅಹಮಸ್ಮಿ ಇತಿ ವರ್ತಮಾನ, ನಾನೇ ಕರ್ತ, ನಾನೇ ಮಾಡ್ತಾ ಇದ್ದೀನಿ ಅಂತ ಅಂದುಕೊಂಡು ಹೇಗಿರಬೇಕಾಗಿತ್ತು? ಹೇಳ್ತಾರೆ, ಈಶಾಧೀನ ಅಹಮಿದಂ ಕರ್ಮ ಕರೋಮೀತಿ ಕರ್ತವ್ಯೇ ಕರ್ಮಣಿ. ಈಶಾಧೀನನಾಗಿ ನಾನು ಈ ಕರ್ಮವನ್ನು ಮಾಡ್ತಾ ಇದ್ದೇನೆ ಅಂತ ತಿಳಿದು ಮಾಡಬೇಕಾದ ಕರ್ಮದಲ್ಲಿ ಸ್ವತಂತ್ರೋಹಂ ಕರೋಮೀತಿ ಭಾವಯನ್, ನಾನೇ ಸ್ವತಂತ್ರನಾಗಿ ಮಾಡುತ್ತಾ ಇದ್ದೇನೆ ಅಂತ ಯಾವ ಜೀವ ತಿಳಿಯುತ್ತಾನಲ್ಲ ಅವನು ಅಬುಧ, ಅಂದರೆ ಸರಿಯಾದ ತಿಳುವಳಿಕೆ ಇಲ್ಲದವ. ಅವನಿಗೆ ತಿಳಿಸಲಿಕ್ಕೆ ಭಗವಂತ ಏನು ಮಾಡುತ್ತಾನೆ ಅಂದರೆ ಸಂಸ್ಕೃತೌ ಬದ್ಧತೆ, ಅವನು ಸಂಸಾರದಲ್ಲಿ ಬೀಳುತ್ತಾನೆ. ಒಟ್ಟಾರೆ ನಮ್ಮ ಇಡೀ ಸಂಸಾರದಲ್ಲಿ ಇಷ್ಟು ತೊಂದರೆಗಳು ಬರಲಿಕ್ಕೆ ಕಾರಣ ಯಾವುದು? ಅಜ್ಞಾನ. ಆ ಅಜ್ಞಾನದ ರೂಪ ಎಂಥದ್ದು? ಸ್ವತಂತ್ರರಲ್ಲದ ನಾವು ನಮ್ಮನ್ನು ಸ್ವತಂತ್ರರು ಅಂತ ತಿಳ್ಕೊಂಡದ್ದೇ ಈ ಸಂಸಾರಕ್ಕೆ ಕಾರಣ. ಸ್ಪಷ್ಟ ಹೇಳ್ತಾರೆ. ಇನ್ನು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಈಶೈಕನಿಷ್ಠ ಸ್ವಾತಂತ್ರಸ್ಯ, ದೇವರಲ್ಲಿ ಮಾತ್ರ ಇರುವ ಸ್ವಾತಂತ್ರ್ಯ. ಈ ಶಬ್ದ ನೋಡಬೇಕು, ನಮ್ಮಲ್ಲಿ ಚಾಲ್ತಿ ಇದೆಯಲ್ಲ ಏನಂತ, ದೇವರೇ ಸ್ವತಂತ್ರ ಒಪ್ಪೋಣ, ಜೀವ ಸ್ವತಂತ್ರ ಒಪ್ಪೋಣ, ಆದರೆ ಜೀವ ತನ್ನ ಪ್ರಯತ್ನ ತಾನು ಮಾಡ್ಬೇಕಲ್ರಿ, ಆ ಪ್ರಯತ್ನವೂ ಕೂಡ ದೇವರೇ ಮಾಡಿಸ್ಬೇಕು ಅಂತ ಕೂತ್ರೆ ಹೇಗೆ? ಆ ಪ್ರಯತ್ನ ದೇವರೇ ಮಾಡಿಸ್ಬೇಕಾ? ಇವನ್ ಮಾಡಬೇಕಲ್ವ? ಅಂದರೆ ಪ್ರಯತ್ನ ಮಾಡಲಿಕ್ಕೆ ದೇವರು ಬೇಕಾಗಿಲ್ಲ ಎಂಬುದು ತಲೆಯಲ್ಲಿ ಕೂತಿದೆ. ಪ್ರಯತ್ನಕ್ಕೆ ದೇವರು ಬೇಕಾ? ಅವನದವನು ಮಾಡ್ಕೊಂಡು ಹೋಗ್ಬೇಕಪ್ಪ, ನಂತರ ದೇವರು ಬಂದು ಅನುಗ್ರಹ ಮಾಡ್ತಾರೆ. ಯಾರಾದರೂ ಸರಿ, ಎಕ್ಸಾಮ್ ನೀವು ಬರೀಬೇಕು, ಕರೆಕ್ಷನ್ ಕೊನೆಗೆ ಮಾಡಿ ಅವರು ಮಾಡ್ತಾರೆ. ಎಕ್ಸಾಮು ನೀವೇ ಬರೆಸ್ಬೇಕು ಅಂದರೆ ಹೇಗಾಗುತ್ತೆ? ಅದೇ ಥರ ನಮ್ಮ ಪ್ರಯತ್ನ ನಾವು ಮಾಡಿ ಬಿಡಬೇಕು, ದೇವರು ಕೊನೆಯಲ್ಲಿ ಅನುಗ್ರಹ ಮಾಡ್ತಾರೆ. ಈ ಮಾತುಗಳು ನಮ್ಮಲ್ಲಿ, ನಮ್ಮ ಮಾಧ್ವ ಸಮಾಜದಲ್ಲಿ ತುಂಬ, ನಿಮ್ಮ ಆಂಗ್ಲದಲ್ಲಿ ಹೇಳಬೇಕಾದರೆ ವೈರಲ್ ಆಗಿವೆ, ತಲೆಯನ್ನು ತಿನ್ನುವಂಥ ಮಾತುಗಳು. ಪ್ರತಿಯೊಬ್ಬ ಮಾಧ್ವ ಯಾರು ಆಚಾರ ಶಾಸ್ತ್ರವನ್ನು ಹಿಡಿಲಿಕ್ಕೆ ಬರ್ತಾ ಇದ್ದಾರೆ, ಅವರ ತಲೆಯಲ್ಲಿ ಹುಳ ಇದ್ದೇ ಸಾಮಾನ್ಯವಾಗಿರುತ್ತೆ. ಆ ದೇವರು ಸ್ವತಂತ್ರ ಹೌದು, ಆದರೆ ನನ್ನ ಕರ್ಮ ನಾವು ಮಾಡಬೇಕಪ್ಪ, ನಮ್ಮ ಪ್ರಯತ್ನ ನಾವು ಮಾಡಬೇಕು ಅಂದರೆ ಏನು ಅಂತ ಪ್ರಶ್ನೆ ಮುಂದಿಟ್ಟರೆ, ನಮ್ಮ ಪ್ರಯತ್ನ ನಾವು ಮಾಡಬೇಕು ರೀ, ಅದಕ್ಕೂ ಮತ್ತು ದೇವರು ಬಂದು ಮಾಡಿಸಲಿ ಅಂತ ಕೂಡಬಾರದು ನಾವು. ಆ ನಮ್ಮ ಪ್ರಯತ್ನಗಳ ದೇವರು ಮಾಡಿಸೋದಲ್ಲ, ನಾವೇ ಮಾಡೋದು. ಇದು ಒಳಗಿಂದ ಬರುವ ಸಮಾಧಾನ. ಹಾಗಾದರೆ ನಮ್ಮ ಪ್ರಯತ್ನ ಮಾಡಲಿಕ್ಕೆ ದೇವರು ಬೇಡವಾ? ಹಾಗಾದರೆ ಪ್ರಯತ್ನ ನಾವೇ ಮಾಡ್ತಾ ಇದ್ದೀವ? ಹಾಗಾದರೆ ಪ್ರಯತ್ನ ನಾವೇ ಮಾಡಬೇಕಾದ್ರೆ ನಮ್ಮಲ್ಲಿ ಸ್ವಾತಂತ್ರ್ಯ ಇದೆಯಾ? ಇಲ್ಲಲ್ಲ. ಮತ್ತೆ ಮಾಡೋ ತಪ್ಪೆಂಥದ್ದು ನಾವು ಆಚಾರ್ಯರು ಹೇಳಿದ್ದನ್ನು ರಿವರ್ಸ್ ಆಗಿ ತಿಳ್ಕೊಳ್ತಾ ಇದ್ದೇವೆ. ಆಚಾರ್ಯರು ಸ್ಪಷ್ಟವಾಗಿ ತತ್ಪರಣೆಯನ್ನದಲ್ಲಿ ಉತ್ತರ ಕೊಡ್ತಾರಲ್ಲಿ, ಒಬ್ಬ ಜೀವಿ ಒಂದು ಕರ್ಮ ಮಾಡಬೇಕಾದರೆ ಅವನ ಹಿಂದಿನ ಕರ್ಮ ವಿಶೇಷವಾಗಿರತಕ್ಕಂಥ, ಅಂದರೆ ಅನಾದಿ ಕರ್ಮ ಆದ ಕಾರಣ, ಎರಡನೆಯದು ಪ್ರಯತ್ನ, ಅದೃಷ್ಟ. ಇಷ್ಟೆಲ್ಲ ಆದಾಗ ಪುರುಷ ಪ್ರಯತ್ನ ಇರಬೇಕು ಅಂತ ಹೇಳಿದ್ರಲ್ವ, ಅದರಲ್ಲಿ ಜೀವನ ಸ್ವಭಾವ, ಅನಾದಿ ಕರ್ಮ, ಮೂರನೆಯದು ಪುರುಷ ಪ್ರಯತ್ನ ಅಂದರು. ಬಂತಲ್ಲ ಪುರುಷ ಪ್ರಯತ್ನ. ಪುರುಷ ಪ್ರಯತ್ನ ಅಂದರೆ ಜೀವನೇ ಪುರುಷ, ಆ ಜೀವನೇ ಮಾಡುವಂಥ ಕರ್ಮ ಅದು ಪುರುಷ ಪ್ರಯತ್ನ. ಅವಾಗಂದ್ರು ಆ ಶ್ಲೋಕದಲ್ಲೇ ಕೆಳಗೇ ಹೇಳ್ತಾರೆ, ತದೇತತ್ರಯಂ ವಿಷ್ಣೋ ವಶಗಂ ಸರ್ವದೈವ, ಜೀವನ ಸ್ವಭಾವ, ಅನಾದಿ ಕರ್ಮ ಮತ್ತು ಪುರುಷ ಪ್ರಯತ್ನ ದೇವರ ಅಧೀನ. ಜೀವನಿಂದ ನಡೆಯಬೇಕಾದ ಪ್ರಯತ್ನ ದೇವರ ಅಧೀನ, ಪ್ರಯತ್ನವನ್ನು ದೇವರೇ ಮಾಡಿಸಬೇಕು. ಅಲ್ಲಿ ಮತ್ತು ಪ್ರಶ್ನೆ ಏನು, ಹಾಗಾದರೆ ದೇವರೇ ಮಾಡಿಸಲಿ ಅಂತ ಸುಮ್ಮನೆ ಕೂಡಬೇಕಾ? ದೇವರೇ ಮಾಡಿಸಲಿ ಅಂತ ಸುಮ್ಮನೆ ಕೂಡಬೇಕೇನು? ಆವಾಗ ಒಂದಿಷ್ಟು ದೇವರೇ ಮಾಡಿಸಲಿ ಅಂತ ಸುಮ್ಮನೆ ಕೂಡೋದು ಅಂತ ಏನಿದೆಯಲ್ಲ, ಇದು ಹೇಗೆ ಬರುತ್ತೆ? ಎಲ್ಲ ದೇವರೇ ಮಾಡಿಸೋದೇನ್ರಿ ಹಾಗಾದರೆ? ಹಾಗಾದ್ರೆ ನಾನು ಸುಮ್ಮನೆ ಕೂತ್ಕೊಂತೀನಿ, ದೇವ್ರು ಮಾಡಿಸ್ಲಿ ಅಂತ ಪ್ರಶ್ನೆ ಬರುತ್ತಲ್ಲ. ಆ ಪ್ರಶ್ನೆ ಮಾಡಿದಾಗ ಆ ಸುಮ್ಮನೆ ಕೂಡೋದು ಅಂತ ಏನು ಬರ್ತಾ ಇದೆಯಲ್ಲ, ಸುಮ್ಮನೆ ಕೂಡ್ಲಿಕ್ಕಾದರೂ ನಿಮಗೆ ಸ್ವಾತಂತ್ರ್ಯ ಇದೆಯಾ? ಆ ಸುಮ್ಮನೆ ಕೂಡೋದು ಅಂತ ಅಂಬೋದ್ರಲ್ಲಿ ಏನೇನು ಸೇರಿದೆ? ಉಸಿರಾಡೋದು ಇದೆಯಾ? ಹೌದಾ? ಮಾತಾಡೋದು ನಾವು ಹೇಗೆ ಮಾತಾಡಬೇಕು? ಶಾಸ್ತ್ರ ಪ್ರಕಾರ ಮಾತಾಡ, ನಮ್ಮ ಖುಷಿ ಬಂದಂತೆ ಮಾತಾಡಬಾರ್ದು. ನಾನು ಸುಮ್ಮನೆ ಕೂಡ್ತೀನಿ ದೇವರು ಮಾಡಿಸಲಿ ಅಂತ ಏನು ಮಾತಾಡ್ತೀವಲ್ಲ, ಆ ಸುಮ್ಮನೆ ಕೂಡೋದೆಂಬುದರಲ್ಲಿ ಏನೇನು ಬಂದಿದೆ? ಉಸಿರಾಟ ಬಂದಿದೆಯಾ? ಕೈ ಕಾಲು ಮಡಚಿ ಕೂಡೋದು ಬಂದಿದೆಯಾ? ಇದೆಲ್ಲ ಮಾಡಲಿಕ್ಕೆ ಜೀವನಿಗಾಗುತ್ತಾ? ಉಸಿರಾಟವೂ ಆಡಲಿಕ್ಕೆ ಜೀವನಿಗೆ ಸ್ವಾತಂತ್ರ್ಯವೇ ಇಲ್ಲ ಎಂಬುದು ಶಾಸ್ತ್ರವೇ ಹೇಳ್ತಾ ಇದೆಯಲ್ಲ. ಕೂಡ್ಲಿಕ್ಕಾಗುತ್ತಾ ಇಷ್ಟು ದೊಡ್ಡ ಅದಕ್ಕೆ ದಾಸರಂತಾರೆ, ಎಚ್ಚರದಿಂದ ಮಾತಾಡು, ಎಚ್ಚರ ತಪ್ಪಿ ಮಾತಾಡಬೇಡ ಅಂದರು. ಏನದು ನಿನ್ನ ಪರಿಮಾಣ ಎಷ್ಟು? ಕುದುರೆ ಬಾಲದ ಕೊನೆಯ ತುದಿಯನ್ನು 10,000 ಭಾಗ ಮಾಡಿದೆ ಅಷ್ಟು ಸಣ್ಣದು ನಿನ್ನ ಪರಿಮಾಣ. ನಿನ್ನ ಶರೀರ ಎಷ್ಟು ದೊಡ್ಡದು ಗೊತ್ತಾ? ಆ ಶರೀರದ ತಲೆ ಮೇಲಿರುವ ಕೂದಲಲ್ಲಿ 1,000 ಭಾಗವೂ ನೀನಿಲ್ಲ. ಅಂಥದ್ದು ಇಷ್ಟು ದೊಡ್ಡ ಶರೀರವನ್ನ ನೀನು ಹಿಡಿದು ನಿಲ್ಲಿಸಿ ಉಸಿರಾಟವನ್ನ ಆಡತಾ ಈ ಕೈ ಕಾಲನ್ನ ಹೀಗೆ ಇದ್ದು ಕೂಡೋದು, ನಾ ಸುಮ್ಮನೆ ಕೂಡ್ತೀನಿ ದೇವರು ಬಂದು ಮಾಡಿಸಲಿ ಅಂದ್ರೆ ಆ ಸುಮ್ಮನೆ ಕೂಡೋದು ಎಂಬುದು ಈ ಶರೀರ ಹಿಡ್ಕೊಂಡು ಕೂಡ್ಲಿಕ್ಕೆ ನಿನಗಾಗುತ್ತೇನೋ? ಮತ್ತಾರು ನಿನ್ನ ಕೂಡಿಸಿದ್ದು? ಅವನೇ ಹೌದಲ್ವಾ, ನಿನ್ನ ಕೂಡಿಸಿದವನೇ ನಿನ್ನ ಸರಿ ಮಾಡಿಸ್ತಾನೆ. ಇಲ್ಲಿ ಕೂಡೋದು ಏನು ಇಲ್ಲ, ದೇವರು ಮಾಡಿಸಲಿ ಅಂತ ಕೂಡೋದಿಲ್ಲ, ಮಾಡಿಸ್ತಾ ಓಡಿಸ್ತಾನೆ ಇರ್ತಾನಾತ. ಸರಿಯಪ್ಪ ಹೇಳಿದರು, ಹಾ ದೇವ್ರು ನನ್ನ ಸರಿ ಮಾಡಿಸ್ಲಿ, ನಾನು ಕೂತ್ಕೊಂತೀನಿ. ಎಷ್ಟು ಕಾಲ? ಮನೆಯಿಂದ ಫೋನ್ ಬರೋವರೆಗೆ ತಾನೇ, ಬಂದು ಕೂಡಲೇ ಓಡ್ತಿ. ಏನಂತ, ನೀವು ಬೇಡ, ನಿಮ್ಮ ಇದು ಬೇಡ, ನಾನು ಮನೆಗೆ ಹೋಗ್ತೀನಿ. ಓಡಿಸಿದ್ದ್ಯಾರು ಇವಾಗ ಫೋನ್ ತರಿಸಿ? ದೇವರೇ ಅಲ್ವಾ. ಅದರಿಂದ ಬಾಯಿಗೆ ಬಂದಂತೆ ನಾವು ಮಾತಾಡಬಾರದು, ಶಾಸ್ತ್ರ ಪ್ರಕಾರ ಮಾತಾಡಬೇಕು. ಕಣ್ಣಿಗೆ ಕಾಣದೇ ಇರುವ ವಿಷಯಗಳ ವಸ್ತುಗಳ ವಿಷಯದಲ್ಲಿ ಖುಷಿ ಬಂದಂತೆ ಮಾತಾಡಬಾರದು. ಜೀವನಿಗೆ ಉಸಿರಾಡುವ ಸ್ವಾತಂತ್ರ್ಯವಿಲ್ಲ, ಶರೀರ ಧಾರಣೆ ಮಾಡುವ ಸ್ವಾತಂತ್ರ್ಯವಿಲ್ಲ, ಸುಮ್ಮನೆ ಕೂಡುವ ಸ್ವಾತಂತ್ರ್ಯದಲ್ಲಿ ಬಂತು. ಯಾ ನೀನು ಸುಮ್ಮನೆ ಕೂಡ್ತೀನಿ ನಾನು ಅಂತ ಹೇಳಿದಿರಲ್ಲ, ಆ ಸುಮ್ಮನೆ ಕೂಡಿಸೋದು ದೇವರೇ. ಆ ಸುಮ್ಮನೆ ಕೂಡಿಸಿದವನೇ ನಿಮ್ಮ ಸರಿ ಮಾಡಿಸ್ತಾನೆ. ಆಚಾರ್ಯರಿದಕ್ಕೆಲ್ಲ ಗೀತಾ ಭಾಷ್ಯ ತಾತ್ಪರ್ಯಗಳಲ್ಲಿ ಚೆನ್ನಾಗಿ ಉತ್ತರ ಕೊಡ್ತಾರೆ. ಯಾವನಾದರೆ ಆ ನಾನು ಸುಮ್ಮನೆ ಕೂಡ್ತೀನಿ ದೇವ್ರು ಮಾಡಿಸಿ ನೋಡೋಣ ಅಂತ ಹೇಳ್ತಾರೋ ಅವನಿಗೆ ಹೇಳು, ಅಂಧನ್ ತಮಸ್ಸಿಗೆ ಹೋಗ್ತೀಯಾ ಈ ಥರ ಮಾತಾಡಿದರೆ ಅಂತ ಆಚಾರ್ಯರು ಉತ್ತರ ಕೊಡ್ತಾರಲ್ಲಿ. ಆದ್ದರಿಂದ ಇಲ್ಲಿ ಸುಮ್ಮನೆ ಕೂಡಬೇಕು ಅಂತ ಯಾರೂ ಹೇಳಿಲ್ಲ, ಕೂಡ್ಲಿಕ್ಕೂ ಆಗಲ್ಲ. ನಮ್ಮ ಕರ್ಮಾನುಸಾರ ಸ್ವಾಮಿ ಮಾಡಿಸ್ತಾನೆ ಇದ್ದಾನೆ, ಮಾಡಿಸ್ತಾನೆ, ಇಟ್ ಈಸ್ ಡೆಫಿನೆಟ್. ಅದು ತಿಳಿಯೋದೇ ಇಲ್ಲಿ ವಿಶೇಷವ. ಅವನು ತಿಳಿಸಿದಾಗ ತಿಳಿದು ಸ್ವಾಮಿ ನೀ ಮಾಡಿಸ್ತಾ ಇದೆಯಾ, ನೀ ಮಾಡಿಸ್ತಾ ಇದೆಯಾ ಅಂತ ಆ ತಿಳುವಳಿಕೆಯಿಂದ ಅವನು ಮಾಡಿಸ್ತಾ ಇದ್ದಾನೆ ಎಂಬುದನ್ನು ಅನುಭವಿಸುವುದೇ, ಅವನು ಮಾಡಿಸಿದ್ದನ್ನು ಮಾಡೋದೇ ನಮ್ಮ ಕರ್ತವ್ಯ. ಇಷ್ಟು ಸ್ಪಷ್ಟ. ಸ್ವಾತಂತ್ರ್ಯ ಎಂಬುದು ಈಶೈಕ ನಿಷ್ಠ, ಭಗವಂತನಲ್ಲಿ ಮಾತ್ರ ಇರುವಂಥ ಧರ್ಮ. ಅಂಥದ್ದನ್ನು ಈ ಜೀವ ಅಪರಾಧ ಏನು ಮಾಡ್ತಾ ಇದ್ದಾನೆ? ಸ್ವವೃತ್ತಿತ್ವ ಜ್ಞಾನ ರೂಪ ಅಪರಾಧಾತ್. ಆ ಭಗವಂತನಲ್ಲಿ ಮಾತ್ರ ಇರುವಂಥ ಒಂದು ಆ ಸ್ವಾತಂತ್ರ್ಯವನ್ನು ನನ್ನಲ್ಲಿದೆ ಅಂತ ತಿಳ್ಕೊಳ್ತಾ ಇದ್ದಾನಲ್ಲ, ಅದೇ ಅಪರಾಧ. ಅದರಿಂದ ಬದ್ಧತೆ, ಅವನು ಬಂಧಿತನಾಗ್ತಾನೆ ಅಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಬಲಿಗೆ ಇಲ್ಲಿ ಹೇಳ್ತಾ ಇದ್ದಾರೆ, ರಾಜನಲ್ಲದವ ಭೃತ್ಯ ರಾಜನ ಅಧೀನನಾದವ, ರಾಜ ಆತ್ಮಾನಂ ರಾಜ ಅಹಮಿತಿ ಭಾವಯತಿ. ನಾನೇ ರಾಜ ಅಂತ ತಿಳ್ಕೊಂಡ್ರೆ ರಾಜ ಶಿಕ್ಷೆ ಮಾಡಲ್ವೋ ಅವನಿಗೆ? ಅದೇ ಥರ ಜೀವ ಸ್ವತಂತ್ರನಲ್ಲದವ, ನಾ ಸ್ವತಂತ್ರ ಅಂತ ತಿಳಿದರೆ ಅವನಿಗೆ ಶಿಕ್ಷೆ ಬರುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾರೆ, ಇವಂ ವಿರಕ್ತ ಶಯನ ಆಸನ ಅಟನ ಮಜ್ಜನೆ, ಚೆನ್ನಾಗಿ ಹೇಳ್ತಾರೆ, ದರ್ಶನ ಸ್ಪರ್ಶನ ಘ್ರಾಣ ಭೋಜನ ಶ್ರವಣಾದಿಷು ನ ತಥಾ ಬದ್ಧತೆ ವಿದ್ವಾನ್ ತತ್ರ ತತ್ರ ಆದದನ್ ಗುಣಾನ್. ಇದಕ್ಕೆ ಸ್ಪಷ್ಟ ಉತ್ತರ ಕೊಡ್ತಾ ಬರ್ತಾ ಇದ್ದಾರೆ. ಆದ್ದರಿಂದ ವಿರಕ್ತನಾದವ ಈ ರೀತಿಯಾಗಿ, ವಿರಕ್ತ ಅಂದರೆ ಭಗವಂತನೇ ಸ್ವತಂತ್ರ, ನಾನು ಅಸ್ವತಂತ್ರ, ಸ್ವಾತಂತ್ರ್ಯ ಪಾರತಂತ್ರ್ಯೇ ವಿದ್ವಾನ್, ಈಶ ಜೀವಯೋಹೋ. ದೇವರ ಸ್ವತಂತ್ರ್ಯ ಸ್ವಾತಂತ್ರ್ಯ ಜೀವನ ಪಾರತಂತ್ರ್ಯ ತಿಳ್ಕೊಂಡಿರ್ತಕ್ಕಂಥ ವಿದ್ವಾಂಸನಾದವ. ಶಯನೇ ಆಸನಾದೌ ಚ ಈಶಃ ಸ್ವತಂತ್ರ ಇತಿ ವಿದ್ವಾನ್ ಇತ್ಯರ್ಥ. ಅಂದರೆ ಅವನು ವಿಶೇಷವಾಗಿ ತಿರುಗುತ್ತಾ ಇದ್ರು, ಕೂಡ್ತಾ ಇದ್ರು, ನಿಲ್ಲುತ್ತಾ ಇದ್ರು, ಮಾತಾಡ್ತಾ ಇದ್ರು, ತಿಂತಾ ಇದ್ರು, ಕುಡಿತಾ ಇದ್ರು, ಬೀಳತಾ ಇದ್ರು, ಹೇಳತಾ ಇದ್ರು, ಇವನು ಅವನೇ ಸ್ವತಂತ್ರ, ನನ್ನನ್ನು ಹೀಗೆ ಮಾಡ್ತಾ ಇದ್ದಾನೆ, ನನ್ನನ್ನು ಹೀಗೆ ಮಾಡಿಸ್ತಾ ಇದ್ದಾನೆ, ನನ್ನ ಸರಿ ಹೀಗೆ ಮಾಡಿಸ್ತಾ ಇದ್ದಾನೆ ಅಂತ ತಿಳಿಯತಕ್ಕಂಥವ ವಿರಕ್ತ. ಅಂದರೆ ಕರ್ಮಫಲೇ ವಿರಕ್ತ, ಶಯನಾದೌ ವಿರಕ್ತ ವಾ. ಅಂದರೆ ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ, ನಾನಾಗಿ ಮಾಡುತ್ತಾ ಇಲ್ಲ ಸ್ವತಂತ್ರವಾಗಿ ಅಂತ ತಿಳಿದವ. ವಿಶೇಷವಾಗಿ ದೇಹೇ ಸ್ಥಿತ ಗುಣಾನ್ ಶಬ್ದಾದೀನ್ ಆ ದದನ್ ಅನುಭವನ್ನಪಿ, ನಾನಾ ರೀತಿಯಾಗಿ ಭೋಜನಾದಿಗಳು ಎಲ್ಲವನ್ನ ಮಾಡುತ್ತಾ ಇದ್ದರೂ ಕೂಡ ವಿಶೇಷವಾಗಿ ಅಬುಧವತು ನ ಬದ್ಧತೆ. ಅಂದರೆ ಅವನು ಯಾವಾಗಲೂ ನಾನೇ ಮಾಡ್ತೇನೆ ಅಂತ ಯಾರು ಅಂದುಕೊಂಡು ಬಂಧನಕ್ಕೆ ಒಳಗಾಗ್ತಾನೋ ಆ ಥರ ಅವನಾಗಲ್ಲ. ಅವನು ಯಾವಾಗಲೂ ವಿಶೇಷವಾಗಿ ನ ದುಃಖ ಭಾಗ್ಭವತೀತಿ ಯಾವತ್ ಕಿಮು ದೇಹಬಂಧರಹಿತ ಮುಕ್ತ ಇತಿ ಶೇಷ. ಎಷ್ಟು ಸ್ಪಷ್ಟ ಹೇಳ್ತಾರೆ ಇದೇ ವಿಷಯಗಳನ್ನು ವಿಜಯದಾಸರು ಸುಳಾದಿಗಳಲ್ಲಿ ಹೇಳ್ತಾ ಬರ್ತಾರೆ. ಇದೇ ವಿಷಯಗಳು ಡಿಟ್ಟು ಹಾಗೇ ಇಳಿಸ್ತಾ ಬರ್ತಾರೆ. ಯಾಕಿದು ನಮ್ಮ ತಲೆಗೆ ಬರ್ತಾ ಇಲ್ಲ, ಈ ವಿಷಯಗಳು ಯಾಕೆ ಬರ್ತಾ ಇಲ್ಲ? ರಿವರ್ಸ್ ಆಗಿ ನಮ್ದು ನಾವು ಮಾಡ್ಕೋಬೇಕು, ದೇವರು ಕೊನೆಗೆ ಬರ್ತಾನೆ ಅಂತ ಈ ಥರ ನಮ್ಗೆ ಯಾಕೆ ಬರ್ತಾ ಇದೆ? ಶ್ರೀಮದ್ ಆಚಾರ್ಯ ನಮಗೆ ಕೊಟ್ಟಂತಹ ದೊಡ್ಡ ಸಂಪತ್ತಿದು, ಇದು ಬಾರದಿದ್ರೆ ಏನು ಸಾಧನೆ ಮಾಡಿದ್ರು ತಿಪ್ಪೆಯಲ್ಲಿ ಹಾಕಿದಂತೇನೆ. ಇದು ಯಾಕೆ ನಮ್ಮ ತಲೆಗೆ ಬರ್ತಾ ಇಲ್ಲ? ದುರ್ದೈವ ಅಲ್ಲವೇ? ಸ್ವಾಮಿಯೇ ಪರಿಹಾರ ಮಾಡಬೇಕು ಇದನ್ನು. ಶ್ರೀಕೃಷ್ಣ ಅರ್ಪಣಮಸ್ತು.